அப்ரமம் பங்கரயிதம் அதிரம் இம்லம் சதா ஆனந்தீத்மலம் பஜேதாபத்ரயாபகம் வித்யா சித்தாந்த துத்தாந்த வித்தம் ஸ்ரீசக்னா ஜெய்தீத்தாக்கரன் பாரஸ்தாம் நோதம்பரே அத்திகட்டகல்பயம் பத்தித்திருகேசரி சியாசதி தௌர்பூயாத் அசுனிஷ்டா சித்தையே தபோ வித்யா விரக்தியாதி சத்குணோகாகராணம் வாஜராஜகுரு நுந்தி ஹைகிருதாசயான் பூஜ்ய ராகவேந்திராய சித்திதர்மலதாய ச பலதாம் கற்பபுருஷாய நமதாம் காமதேனவே நிர்வாதி துத்தாந்தவே வைஷ்ணவேன் ஜீவரேந்தவே ஸ்ரீ ராகவேந்திர குருவே நமத்தியந்தையாளரே ஆபாதமௌழி பரியந்தம் குருநாமாப்தி ஸ்மரேத் ஜன விக்னாஹ பிரஷ்யந்தி சித்திந்த மனோரதாஹ ஹரிஹி ஓம் ஸ்ரீ குருப்யோ நமஹ. நாவு ಭಾಗವತ ದೃಢಸಾರವನ್ನು ಮಾಡ್ತಾ ಬಂದಿದ್ದೀವಿ. ಕೊನೆ ನಾಲ್ಕು ಪದ್ಯಗಳು ಉಳಿದಿದೆ, ಅಷ್ಟುವರೆಗೆಲ್ಲ ಆಯಿತು. ನಿನ್ನೆನ ದಿನ ನಾವು ಅಂಬರೀಷನ ವೃತ್ತಾಂತದಲ್ಲಿ ಬರುವಂತಹ ಅಂಬರೀಷ ಎಂಥವನಾಗಿದ್ದಾನೆ ಅಂಥೇಳಿ ಅಂತಹ ಭಗವಂತನಲ್ಲಿಯೇ ನಮ್ಮ ಎಲ್ಲ ಇಂದ್ರಿಯಗಳನ್ನು ನಾವು ಸಮರ್ಪಿಸಿ ಅವನ ಚಿಂತನೆ ಅವನದ್ದೇನೆ ಮಾಡಬೇಕು, ಆವಾಗಲೇ ಆ ಇಂದ್ರಿಯಗಳಿಗೂ ಸಾರ್ಥಕತೆ ಅಂತೇಳಿ ಅವನಿಗೆ ಉಪಯೋಗಿಸುವ ಇಂದ್ರಿಯಗಳಿಗೆ ಆ ಸಾರ್ಥಕತೆ ಬರಬೇಕಂದ್ರೆ ಅವನಲ್ಲಿ ಲಗ್ನಗೊಳಿಸಿದ್ರೆ ಮಾತ್ರ ಅವುಗಳಿಗೆ ಸಾರ್ಥಕವಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅದು ಒಂಬತ್ತನೇ ಸ್ಕಂದದಲ್ಲಿರುವಂತಹ ವಿಷಯ, ಅದನ್ನು ನೋಡಿದ್ದೀವಿ. ಒಂಬತ್ತನೇ ಸ್ಕಂದ ಆರನೇ ಅಧ್ಯಾಯದ ಶ್ಲೋಕಗಳನ್ನು ನಿನ್ನೆ ನೋಡಿದ್ದೀವಿ. ಇವತ್ತು ಹತ್ತನೇ ಸ್ಕಂದ, ಟೆಂತ್ ಸ್ಕಂದ, ಅದರಲ್ಲಿ ಮೂರು ಪದ್ಯಗಳನ್ನು ಆರಿಸಿಕೊಂಡಿದ್ದಾರೆ. ಹತ್ತನೇ ಸ್ಕಂದದ ಮೂರನೇ ಅಧ್ಯಾಯದಿಂದ ಒಂದು, ನಾಲ್ಕನೇ ಅಧ್ಯಾಯದಿಂದ ಒಂದು, ಅದಾದ ಮೇಲೆ ಅರವತ್ತೆರಡನೇ ಅಧ್ಯಾಯದಿಂದ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಅದು ಏನು ಅನ್ನೋದನ್ನು ನೋಡೋಣ. ಇಲ್ಲಿ ಮೂರನೇ ಅಧ್ಯಾಯ ಇದು ಭಾಗವತದಲ್ಲಿ ಬರುವಂತಹದ್ದು. ಅದು ಹೇಳಕ್ಕೆ ಮುಂಚೆ ಮುಂದಿನ ಮೊದಲನೇ ಶ್ಲೋಕ ಭಾಗವತದ್ದು ಹೇಳ್ಬಿಟ್ಟು ಮುಂಚೆ ಹೋಗೋಣ. ಜನ್ಮಾರ್ಯ ಸೇತೋನ್ಮಯಾದಿ ಸರ್ತಸ್ ಅರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಷ್ಯಂತಿ ಎಂ ಸುರಯ ತೇಜೋ ವಾರಿ ಮುದಾಂ ಯಥಾ ವಿನಿಮಯೋ ಯತ್ ಸತ್ ಗೋಂಶ ಧಾಮ್ನಾ ಸ್ವೇನ ಸದಾ ನಿರಸ್ತಪುಹಕಂ ಸತ್ಯಂ ಪರಂ ಧೀಮಹಿ. ಅದಾದ ಮೇಲೆ ನಾವು ಹತ್ತನೇ ಸ್ಕಂದದಲ್ಲಿ ಮೂರನೇ ಅಧ್ಯಾಯದಲ್ಲಿ ಬರುವಂತಹದ್ದು, ಮತ್ಸ್ಯಾಸ್ತ ಕಕ್ಷಪ ನೃಸಿಂಹ ವರಾಹ ಹಂಸ ಇದು ಮೂರನೇ ಇದು ಹತ್ತನೇ ಸ್ಕಂದದಲ್ಲಿ ಮೂರನೇ ಅಧ್ಯಾಯದಲ್ಲಿ ನಲವತ್ತು ಒಂದನೇ ಶ್ಲೋಕ, ಮತ್ಸ್ಯಾಸ್ತ ಕಚ್ಚಪ ನೃಸಿಂಹ ವರಾಹ ಹಂಸ ಮಾಜನ್ಯ ವಿಪ್ರ ವಿಬುಧೇಶು ಉತಾವತಾರ ತ್ವಂಪಾಸಿ ನಿಭುವನಂ ಸದಥಾಧುನೇಶ ಭಾರಂಭುವೋ ಹರ ಯದುತ್ತಮ ವಂದನಂತೆ ಅಂತೇಳಿ. ಇಲ್ಲಿ ಏನು ಸಂದರ್ಭ ಅಂತ ಹೇಳಿದ್ರೆ, ಇಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡುವಂತಹ ವಿಷಯ. ಇಲ್ಲಿ ನಮಗೆ ಇದನ್ನು ಹೇಳ್ತಾ ಇರುವಂತಹದ್ದು ಶುಕಮಹರ್ಷಿಗಳು ಅದು ಹೇಳ್ತಾ ಇದ್ದಾರೆ. ಇದು ಭಗವಂತನಿಗೆ ನಮಸ್ಕಾರ ಮಾಡ್ತೀನಿ ಅಂತೇಳಿ, ಇದು ಭಗವಂತನಿಗೆ ಶುಕಮಹರ್ಷಿಗಳು ಹೇಳುವಂತಹ ಮಾತು. ಇದು ಹೇಗೆ ಅಂತ ಹೇಳಿದ್ರೆ, ನೀವು ಕೇಳಿದ್ದೀರಾ, ದೇವಕಿ ವಸುದೇವರು ಕಾರಾಗೃಹದಲ್ಲಿರ್ತಾರೆ. ಕಾರಾಗೃಹದಲ್ಲಿರುವಾಗ ಆ ಭಗವಂತನಾದ ನಾರಾಯಣ ಅವನಿಗೆ ಗರ್ಭವಾಸವಿಲ್ಲ, ತಾನು ಲೋಕ ದೃಷ್ಟಿಯಲ್ಲಿ ಅಂದ್ರೆ ಎಲ್ಲರಿಗೆ ಅಸುರಮೋಹನ ಉಂಟು ಮಾಡುವಂತೆ ಮಾಡಿದ, ಆದ್ರೆ ಅಟ್ ದ ಸೇಮ್ ಟೈಮ್ ದೇವತೆಗಳಿಗೆ ಆನಂದ ಕೊಡುವಂತೆನೂ ಮಾಡಿದ. ಹೇಗೆ ಮಾಡಿದ? ಭಗವಂತ ಜ್ಯೋತಿಸ್ವರೂಪನಾಗಿ ದೇವತೆ ಒಳಗೆ ಪ್ರವೇಶ ಮಾಡಿ, ಮತ್ತು ಜ್ಯೋತಿಸ್ವರ ಮೊದಲು ವಸುದೇವನ ಒಳಗೆ ಪ್ರವೇಶ ಮಾಡಿ ಅದರಾದ ಮೇಲೆ ಜ್ಯೋತಿಸ್ವರೂಪನಾಗಿ ದೇವಕಿ ಒಳಗೆ ಪ್ರವೇಶ ಮಾಡ್ತಾನೆ. ದೇವಕಿನಲ್ಲಿ ಗರ್ಭದಲ್ಲಿ ಅವನು ಗರ್ಭವಾಸವಿಲ್ಲ, ಆದ್ರೆ ದೇವಕಿ ಒಳಗೆ ನೆಲೆಸಿದ್ದಾನೆ ಭಗವಂತ. ಅದನ್ನು ದೇವತೆಗಳು ನೋಡ್ತಾರೆ, ಭಗವಂತ ಮಾಡ್ತಾ ಇರುವ ಲೀಲೆಯನ್ನು ನೋಡಿಬಿಟ್ಟು ಆ ದೇವತೆಗಳು ಬ್ರಹ್ಮ ರುದ್ರ ಆದಿ ದೇವತೆಗಳೆಲ್ಲರೂ ಬಂದು ಭಗವಂತನ ಸ್ತೋತ್ರ ಮಾಡ್ತಾರೆ. ದೇವಕಿ ಗರ್ಭದಲ್ಲಿರುವ ಭಗವತ್ ಸ್ವರೂಪವನ್ನು ಉದ್ದೇಶ ಮಾಡಿಕೊಂಡು ಧ್ಯಾನ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮ ದೇವತೆಗಳು. ಸ್ತೋತ್ರ ಮಾಡುವಾಗ ಒಂದು ವಿಷಯವನ್ನು ಹೇಳ್ತಾರೆ, ಏನಂತ ಹೇಳಿದರೆ, ಭಗವಂತನೇ ನೀನು ಮಾಡುವ ಲೀಲೆಗಳು ನಮಗೆ ಯಾರಿಗೂ ಅರ್ಥಗಳು ಪೂರ್ತಿ ಗೋಚರವಾಗೋದಿಲ್ಲ, ಆದ್ರೆ ನಾವು ನಮಗೆ ಶಕ್ತಿ ಇದ್ದಷ್ಟು ನಾವು ನೋಡಿ ಸಂತೋಷ ಪಡ್ತೀವಿ. ನೀನು ಹೇಗೆ ಮಾಡ್ತೀಯಾ ಅನ್ನೋದನ್ನು ಸ್ತೋತ್ರ ಮಾಡ್ತಾ ಹೇಳ್ತಾರೆ. ಇಲ್ಲಿ ಮತ್ಸ್ಯಾಶ್ಚ ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ. ನೀನು ಅನೇಕ ಅವತಾರಗಳನ್ನು ತಾಳ್ತೆ. ಅವತಾರಗಳನ್ನು ತಗೊಳ್ಳುವುದು ಯಾಕೆ ಅಂತ ಹೇಳಿದರೆ, ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕಂತ. ನಿನಗೆ ಯಾವ ಪ್ರಯೋಜನವೂ ಇಲ್ಲ, ಸ್ವಪ್ರಯೋಜನವಿಲ್ಲ, ಪರಪ್ರಯೋಜನ ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕಂತ ಹೇಳಿ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ, ಭೂಭಾರೋತ್ತರಣಗಾಗಿ ಇತ್ಯಾದಿ ಎಲ್ಲ ಕಾರ್ಯಗಳನ್ನು ಎಲ್ಲರನ್ನು ಉದ್ಧಾರ ಮಾಡುವುದಕ್ಕಾಗಿ ನೀನು ಅವತಾರಗಳನ್ನು ಮಾಡ್ತೀಯ. ಅವತಾರಗಳನ್ನು ಮಾಡುವಾಗ ಭಗವಂತ ಅವತಾರ ಮಾಡ್ತಾನೆ. ಯಾವಾಗಲೂ ಭಗವಂತ ಒಂದು ಉತ್ಕೃಷ್ಟವಾದಂತಹ ಒಂದು ಅವತಾರವನ್ನೇ ಅಂದ್ರೆ ಜನ್ಮವನ್ನೇ ತಾಳಬಹುದಲ್ಲ. ಅವತಾರ ಮಾಡುವಾಗ ಯಾವಾಗಲೂ ಒಂದು ದೊಡ್ಡ ರಾಜನಾಗಿಯೋ ಹಾಗೂ ಒಂದು ಮೇಲಿನ ತುಚ್ಛವಾದ ಜನ್ಮವನ್ನೇ ತಗೊಂಡು ಅವತಾರ ಮಾಡ ಅಂದ್ರೆ ಅಂತಹ ಒಂದು ರೂಪದಿಂದಲೇ ಅವತಾರ ಮಾಡಬಹುದಲ್ವಾ ಅಂತ ಹೇಳಿದ್ರೆ, ಭಗವಂತ ಒಂದು ವಿಚಿತ್ರ ಲೀಲೆ ಎಂತಹದ್ದು ಅಂತ ಹೇಳಿದ್ರೆ, ಅವನು ಯಾವ ಅವತಾರ ಮಾಡಿದ್ರು, ಉದಾಹರಣೆಗೆ ಅದರಲ್ಲಿ ಶುರು ಮಾಡುವಾಗೆ ಮತ್ಸ್ಯಾಶ್ವ ಅಂತೆ, ಮತ್ಸ್ಯಾವತಾರ, ಮೀನು ಬಹಳ ಚಿಕ್ಕ ಪ್ರಾಣಿ ಅದು, ಅಂದ್ರೆ ಬ್ರೈನ್ ಅಫ್ಕೋರ್ಸ್ ಸೈಜ್ ನಲ್ಲಿ ದೊಡ್ಡದಾಗಿರ್ಬೋದು, ದೊಡ್ಡ ದೊಡ್ಡ ಮೀನುಗಳು ಇರಬಹುದು, ಆದ್ರೆ ಮೀನು ಅಂತ ಹೇಳಿದಾಗ ನಾವು ಒಂದು ಅದು ನೀರಿನಲ್ಲೇ ಇರುತ್ತೆ, ಭೂಮಿನಲ್ಲಿ ಬಂದ್ರೆ ಅದಕ್ಕೆ ಉಸಿರು ಕೂಡ ಆಡೋದಿಲ್ಲ. ಎಷ್ಟು ದೊಡ್ಡ ಮೀನಾಗಲಾಗಲಿ ಅದನ್ನು ಭೂಮಿ ಮೇಲೆ ಬಂದ್ರೆ ಅದಕ್ಕೆ ಶ್ವಾಸ ಮಾಡಲಿಕ್ಕೂ ಸಾಧ್ಯವಾಗೋದಿಲ್ಲ. ಸೊ ಮೀನಿಗೆ ಏನು ಶಕ್ತಿ, ವೆರಿ ಲಿಮಿಟೆಡ್ ಪವರ್ಸ್. ಸೊ ಅಂತಹ ಮತ್ಸ್ಯಾವತಾರ ಮಾಡಿದಾಗಲೂ ಭಗವಂತ ಅವನು ಏನೇನು ಮಾಡಿದ ಮತ್ಸ್ಯಾವತಾರದಲ್ಲಿ, ಎಲ್ಲರನ್ನು ಕಾಪಾಡಿದ, ವೇದಗಳನ್ನು ಉದ್ಧಾರ ಮಾಡಿದ, ಸುಮಕಾಸನ ಸಂಹಾರ ಮಾಡಿದ, ಸತ್ಯವ್ರತ ಮಹಾರಾಜನನ್ನು ಅನೇಕ ಮಂದಿ ಜೀವರಾಶಿಗಳನ್ನು ರಕ್ಷಣೆ ಮಾಡಿದ, ಮಹಾಪ್ರಳಯ ದಲಧಿಯಲ್ಲಿ ನಾನು ಎಲ್ಲರನ್ನೂ ಕಾಪಾಡಿದ, ಅವನು ಎಲ್ಲರನ್ನೂ ಮೀರಿ ನಿಂತ ಭಗವಂತ, ಎಲ್ಲದನ್ನು ಮೀರಿ ನಿಂತು ಎಲ್ಲರನ್ನು ರಕ್ಷಣೆ ಮಾಡುವಂತ, ಮೂರು ಲೋಕಗಳನ್ನು ರಕ್ಷಣೆ ಮಾಡುವ ಶಕ್ತಿಯನ್ನು ಒಂದು ಮತ್ಸ್ಯಾವತಾರ ಮಾಡಿದಾಗಲೂ ಭಗವಂತ ತೋರಿಸಿದ. ಅಂದ್ರೆ ಅವನು ಎಲ್ಲ ಅವತಾರಗಳಲ್ಲಿಯೂ ಪೂರ್ಣ, ಸರ್ವಪೂರ್ಣ ಅನ್ನುವುದನ್ನು ತೋರಿಸುವುದಕ್ಕಾಗಿ ಮತ್ಸ್ಯಾವತಾರದಲ್ಲಿ ಭಗವಂತ ಅವತಾರ ಮಾಡಿದಾಗಲೂ ಅತ್ಯದ್ಭುತವಾದ, ಅಮೇಯವಾದ, ಅಪ್ರಮೇಯವಾದ, ಅನಂತವಾದ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾನೆ. ಅದಕ್ಕೆ ಮತ್ಸ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶುರು ಮಾಡುವಾಗ. ಮತ್ಸ್ಯ ಅಂತ ಮತ್ಸ್ಯಾವತಾರ, ಅದಾದ ಮೇಲೆ ಅಶ್ವ ಅಂತ ಹೇಳಿ, ಅಶ್ವ ಅಂದ್ರೆ ಹಯಗ್ರೀವ, ಅಶ್ವ ಅಂದ್ರೆ ಕುದುರೆ, ಹಯಗ್ರೀವ ರೂಪವನ್ನು ಧಾರಣೆ ಮಾಡಿದ, ಹಯಗ್ರೀವ ರೂಪವನ್ನು ಧಾರಣೆ ಮಾಡಿ ಬ್ರಹ್ಮಾದಿಗಳು ಕೂಡ ಉಪದೇಶ ಮಾಡಿದ, ಜ್ಞಾನಪ್ರದಾಯಕನಾದ. ಅದೇ ವಿಧವಾಗಿ ಒಂದು ಕುದುರೆ, ಕುದುರೆ ಏನು ಮಾಡ್ಲಿಕ್ಕಾಗುತ್ತೆ, ಸಾಮಾನ್ಯ ಕುದುರೆ ಏನು ಮಾಡ್ಲಿಕ್ಕಾಗುದಿಲ್ಲ. ಅಂದ್ರೆ ಕುದುರೆಯಾಗಿ ಅವತಾರ ಮಾಡಿದಾಗಲೂ, ಅಶ್ವನಾಗಿ ಅವತಾರ ಮಾಡಿದಾಗಲೂ, ಹಯಗ್ರೀವನಾಗಿ ಅತ್ಯದ್ಭುತವಾದ ಕಾರ್ಯಗಳನ್ನು ಭಗವಂತ ಮಾಡಿ ತೋರಿಸಿದ. ಅಂದ್ರೆ ಅವನಿಗೆ ಜನ್ಮಗಳ ಲಿಮಿಟೇಷನ್ಸ್ ಇಲ್ಲ, ಯಾವ ರೂಪ ಬಂದರೂ, ಯಾವ ರೂಪದಲ್ಲಿ ತಾನು ಬಂದರೂ ಕೂಡ ಭಗವಂತ ಅತ್ಯದ್ಭುತವಾದ ಕಾರ್ಯಗಳನ್ನು ಮಾಡಬಲ್ಲೆ ಅಂತ ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆ ಮತ್ಸ್ಯ, ಅಶ್ವ, ಅದಾದ ಮೇಲೆ ಕಚ್ಛಪ, ಅದು ನಿಮಗೆಲ್ಲರೂ ಗೊತ್ತಿದ್ದು ಕಚ್ಛಪ. ಕೂರ್ಮಾವತಾರದಲ್ಲಿ, ಕೂರ್ಮಾವತಾರದಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಮಂದರ್ ಪರ್ವತ ಮುಳುಗೋಗ್ತಾ ಇದ್ದರೆ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ತಾನು ಕೂರ್ಮಾವತಾರವನ್ನು ತಾಳಿ ಅವರೆಲ್ಲರನ್ನು ರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಮಂದರ್ ಪರ್ವತವನ್ನು ಎತ್ತಿ ಹಿಡಿದ. ಸೊ ಈ ಹೀಗೆ ಕೂರ್ಮಾವತಾರ, ಒಂದು ಆಮೆಯಾಗಿ ಅವತಾರ ಮಾಡಿದಾಗಲೂ ಕೂಡ, ಒಂದು ಟಾರ್ಟಾಯಿಸ್ ಆಗಿ ಅವತಾರ ಮಾಡಿದಾಗ ಕೂಡ ಭಗವಂತ ಅತ್ಯದ್ಭುತವಾದ ಶಕ್ತಿಯನ್ನು ತೋರಿಸಿಕೊಟ್ಟ. ಅದಕ್ಕೆ ಕಚ್ಛಪ, ನೃಸಿಂಹ, ನರಸಿಂಹದೇವರಾಗಿ ಅವತಾರ ಮಾಡಿದ, ಹಾಗೆ ಭಗವಂತ ಅರ್ಧನರ ಅರ್ಧ ಮೃಗ ನೃಸಿಂಹದ ವೇಷವನ್ನು ತಾಳಿ ಬಂದು ಕೂಡ ಭಗವಂತ ಹಿರಣ್ಯಕೃಷ್ಣ ಸಂಹಾರ, ದೈತ್ಯ ಸಂಹಾರ ಎಲ್ಲವನ್ನೂ ಮಾಡಿದ. ಹಾಗೆ ನರಸಿಂಹ ಅವತಾರ, ಆದ್ಮೇಲೆ ವರಾಹ ಅವತಾರ, ವರಾಹ ಅವತಾರದ ಹಂದಿಯ ಹಂದಿ ಅವತಾರ ಮಾಡಿದರೂ ಭಗವಂತ ಅತ್ಯದ್ಭುತವಾದ ಕಾರ್ಯಗಳನ್ನು ಮಾಡಬಲ್ಲೆ ಅಂತ ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆ ವರಾಹ ಅವತಾರ ಅಂತಲೇ ಅದಕ್ಕೆ ಹೇಳುವಾಗ ಇಲ್ಲಿ ಇದಕ್ಕೆ ಉಪೋದ್ಘಾತವಾಗಿ ವಿಜಯದ ಟೀಕೆಯಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಭಕ್ತ ಸಂಕಟ ಪರಿಹಾರಂ ಅಂತರೇಣ ಅನ್ಯದ್ ಅವತಾರ ಪ್ರಯೋಜನಂ ನ ತವ ಅಸ್ತಿ ಇತಿ. ಭಗವಂತನಿಗೆ ಬೇರೆಯವರಿಗೆ ಅವತಾರ ಪ್ರಯೋಜನ ಬೇರೆಯವರಿಗೆ ಏನೂ ಇಲ್ಲ, ನ ಅನ್ಯ ಬೇರೆಯವರಿಗೆ ಯಾವುದೂ ಇಲ್ಲ. ಸೊ ನಿನಗೆ ಯಾವ ಪ್ರಯೋಜನ ಇಲ್ಲ, ಬೇರೆಯವ್ರಿಗೆ ಮಾತ್ರ ಪ್ರಯೋಜನ ಇದೆ. ಹಾಗೆ ಭಗವಂತ ಬೇರೆಯವರಿಗಾಗಿ ಮಾಡ್ತಾನೆ, ನಿನ್ನ ಸ್ವಪ್ರಯೋಜನಕ್ಕಾಗಿ ಮಾಡೋದಿಲ್ಲ ಅಂತೇಳಿ. ಯತಃ ಅತಃ ಭವಾನ್ ಇತಃ ನಿಕೃಷ್ಟ ಉತ್ಕೃಷ್ಟ ಜಾತಿ ಗ್ರಹಣೇನ, ಕೆಲವು ಕಡೆ ನಿಕೃಷ್ಟ ಜನ್ಮ, ಕೆಲವು ಕಡೆ ಉತ್ಕೃಷ್ಟ ಜನ್ಮ, ಜಾತಿ ಗ್ರಹಣೇನ, ಈ ವಿಧವಾದ ನಿಕೃಷ್ಟ ಜಾತಿ ಉತ್ಕೃಷ್ಟ ಜಾತಿ ಎರಡನ್ನೂ ಗ್ರಹಣ ಮಾಡಿದರೂ ಕೂಡ ತ್ರಿಭುವನಂ ಅಪಾದ್, ಮೂರು ಲೋಕಗಳನ್ನು ರಕ್ಷಣೆ ಮಾಡಿದ್ದಾನೆ. ಸೊ ಇತ್ಯಾದಿ ಇತಿ ಉಪಸಂಹರತಿ, ಈ ವಿಧವಾಗಿ ಉಪಸಂಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಈ ಅಧ್ಯಾಯದ ಕೊನೆಯಲ್ಲಿ ಬರುವಾಗ ಇದನ್ನು ಹೇಳ್ತಾ ಇದ್ದಾರೆ. ಈ ಅಧ್ಯಾಯದ ಕೊನೆಯಲ್ಲಿ ಆ ದೇವತೆಗಳು ತಮ್ಮ ಪ್ರಾರ್ಥನೆಯನ್ನು, ಆ ದೇವಕಿ ಗರ್ಭದಲ್ಲಿರುವ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ, ಆ ಪ್ರಾರ್ಥನೆಯಲ್ಲಿ ಕೊನೆಯದಾಗಿ ಉಪಸಂಹಾರ ಮಾಡುವಾಗ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಮತ್ಸ್ಯಾಶ್ವ ಅಂತ ಹೇಳಿ, ಮತ್ಸ್ಯಾಶ್ವ ಕಚ್ಛಪ ನೃಸಿಂಹ ವರಾಹ, ವರಾಹ ಅವತಾರವನ್ನು ತಾಳಿದ ಭಗವಂತ. ಅದಾದ ಮೇಲೆ ಹಂಸ, ಸೊ ಹಂಸಾವತಾರವನ್ನು ಭಗವಂತ ತಾಳಿ ಉಪದೇಶ ಮಾಡಿದ. ಹಂಸಾವತಾರದಲ್ಲಿ ಬ್ರಹ್ಮದೇವರನ್ನು ಉಪದೇಶ ಮಾಡಿದ್ದಾನೆ, ಹೀಗೆ ಉಪದೇಶ ಮಾಡಿದ್ದಾನೆ ಭಗವಂತ ಹಂಸ ಅವತಾರವನ್ನು ತಾಳಿದ್ದಾನೆ. ಅದಾದ ಮೇಲೆ ರಾಜನ್ಯ, ರಾಜನ್ಯ ಶ್ರೇಷ್ಠವಾದ ರಾಜನ ಅವತಾರ, ರಾಮಚಂದ್ರ ದೇವರಾಗಿ ಅವತಾರ ಮಾಡಿದ, ರಾಜನ್ಯ ರಾಮದೇವರ ಅವತಾರ ಮಾಡಿದ ರಾಜನ್ಯ. ಅದಾದ್ಮೇಲೆ ವಿಪ್ರ ಬ್ರಾಹ್ಮಣನಾಗಿ ಅವತಾರ ಮಾಡಿದ, ಅದು ಜಾಮದಜ್ಞ ಜಮನಜ್ಞ ಮಗನಾದಂತಹ ಪರಶುರಾಮದೇವರಾಗಿ ಅವತಾರ ಮಾಡಿದ, ವಿಪ್ರ ಅವತಾರದಲ್ಲಿಯೂ ಬಂದ. ಅದಾದ ಮೇಲೆ ವಿಭುದೇಶು ಕೃತಾವತಾರ ಅಂತೇಳಿ, ವಿಭುಧ ಅಂತ ಹೇಳಿದ್ರೆ ವಾಮನ ದೇವರ ವಾಮನ ಅವತಾರ, ವಿಭುಧ ಉಪೇಂದ್ರ ಅಂತೇಳಿ ಉಪೇಂದ್ರನ ಅವತಾರ ಮಾಡಿದ್ದಾನೆ. ಈ ವಿಧವಾಗಿ ಪಶುಪತಿನ, ಅದಾದ ಮೇಲೆ ವಿಭುದ ಈಶು ಅಂತೇಳಿ, ವಿಭುದೇಶು ಅಂತ ಹೇಳಿದ್ರೆ ಅದನ್ನು ಬಿಡಿಸುವಾಗ ವಿಭುದ ಈಶು ಅಂತ ಬಿಡಿಸಬೇಕು. ಇಶು, ಇಶು ಅಂದ್ರೆ ಬಾಣ ಅಂತ, ವಿಭುದೇಶು ಅಂದ್ರೆ ವಿಭುದ ಇಶು, ಇಶು ಅಂದ್ರೆ ಬಾಣ ಅಂತ ಅರ್ಥ. ವಿಭುಧ ಅಂದ್ರೆ ವಿಶೇಷವಾದ ಜ್ಞಾನಿಯಾದಂತಹ ವಾಮನ ದೇವರಾಗಿ ಅವತಾರ ಮಾಡಿದ, ಉಪೇಂದ್ರನಾಗಿ ಅವತಾರ ಮಾಡಿದ ವಿಭುಧ ಅಂತೇಳಿ. ವಿಭುಧ ಅವತಾರ ಉಪೇಂದ್ರ ವಾಮನ ದೇವರ ಅವತಾರ. ಅದಾದ ಮೇಲೆ ಇಶು ಬಾಣದ ಅವತಾರ. ಏನಿದೆ ಈ ಬಾಣದ ಅವತಾರ ಅಂತ ಹೇಳಿದ್ರೆ, ತ್ರಿಪುರಾಸುರರು ನಿಮಗೆ ಗೊತ್ತಿರುವಂತಹ ವೃತ್ತಾಂತ, ತ್ರಿಪುರಾಸುರರು ಅಂತ ಹೇಳಿ ಮೂರು ಜನ ರಾಕ್ಷಸರು ಮೂರು ಪುರಗಳನ್ನು ನಿರ್ಮಾಣ ಮಾಡಿಕೊಂಡು ಬ್ರಹ್ಮದೇವರ ವರದಿಂದ ವರ ದರ್ಪಿತರಾಗಿ ಅವರು ಆ ಮೂರು ಪುರಗಳನ್ನು ಒಂದು ಬಾಣದಲ್ಲಿ ಯಾರಾದರೆ ಧ್ವಂಸ ಮಾಡುತ್ತಾರೋ ಆವಾಗ ತಮ್ಮ ಸಾವು ಬರಬೇಕು ಅಂತ ಬರವನ್ನು ಹೇಳ್ತಾರೆ. ಆ ಮೂರು ಪುರಗಳು ಒಂದು ಲೈನ್ ನಲ್ಲಿ ನಿಲ್ಲುವುದು 1000 ವರ್ಷಕ್ಕೊಮ್ಮೆ ಅಂತ ಹೇಳಿ ಹೀಗೆ ವರವನ್ನೆಲ್ಲ ಪಡೆದು ಅವರು ಈ ವಿಧವಾಗಿ ಆ ತ್ರಿಪುರಾಸುರರು ಲೋಕಕಂಟಕರಾಗಿರ್ತಾರೆ. ಹಾಗಿರುವಾಗ ಆ ತ್ರಿಪುರಾಸುರರ ಸಂಹಾರ ಮಾಡುವುದಕ್ಕಾಗಿ ರುದ್ರದೇವರು ತಾವು ಬರ್ತಾರೆ. ಬಂದಾಗ ಆ ರುದ್ರದೇವರ ಬಾಣದಲ್ಲಿ ಭಗವಂತನೇ ತಾನು ಆ ನೆಲೆಸಿದ್ದು, ಆ ಬಾಣರೂಪದಲ್ಲಿ ಬಾಣದಾಗಿ ಅವತಾರ ಮಾಡಿ ಭಗವಂತ ಸಂಹಾರ ಮಾಡಿದ ಅಂತ ಹೇಳಿ ಹೇಳ್ತಾರೆ. ಪಶುಪತಿನ ತ್ರಿಪುರಾಸುರ ಸಂಹಾರ ಅವಸರೇ ಅಂದ್ರೆ ಪಶುಪತಿಯಾದ ರುದ್ರದೇವರಿಂದ ತ್ರಿಪುರಾಸುರರ ಸಂಹಾರ ಸಮಯದಲ್ಲಿ ಶರರೂಪತೆಯ ಶರೂಪತ್ವ ಶರರೂಪವನ್ನು ತಾಳಿದವನಾಗಿ ಭಗವಂತ ಬಂದಿದ್ದಾನೆ. ವಿಷ್ಣೋ ಇಶುಹು ಇತೀಚ ಕೃತ ಅವತಾರಾಹ ಏನ ಸಹ, ಯಾರಾದರೆ ಹೀಗೆ ಅವತಾರಗಳನ್ನು ಮಾಡಿದ್ದಾನೋ ಅಂತ ಪರಮಾತ್ಮನಾಗಿದ್ದೀಯಪ್ಪ ನೀನು ಅಂತ ಹೇಳಿ ಕೃತಾವತಾರ ಅಂತ ಹೇಳಿ ಈ ವಿಧವಾಗಿ ಅವತಾರ ಮಾಡಲ್ಪಟ್ಟಿದೆ, ಇಂತಹ ಅವತಾರಗಳೆಲ್ಲ ಮಾಡಲ್ಪಟ್ಟಿದೆ ನಿನ್ನಿಂದ, ಅಂದ್ರೆ ಇಂತಹ ಅನೇಕ ವಿಧವಾದ ಅವತಾರಗಳನ್ನು ಮಾಡಿ ನಮ್ಮೆಲ್ಲರ ಉದ್ಧಾರ ಮಾಡಿದ್ದೀಯಾ, ಮೂರು ಲೋಕಗಳ ಉದ್ಧಾರ ಮಾಡಿದ್ದೀಯಾ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರು ಮುಂತ ಎಲ್ಲ ದೇವತೆಗಳನ್ನು ಮುಂದಿಟ್ಟುಕೊಂಡು ಬಂದು ದೇವಕಿ ಗರ್ಭದಲ್ಲಿರುವ ಪರಮಾತ್ಮನನ್ನು ಉದ್ದೇಶ ಮಾಡಿ ಮಾಡುವ ಪ್ರಾರ್ಥನೆಯಲ್ಲಿ ಹೇಳುವಂತಹ ಮಾತುಗಳಿವು. ತ್ವಂ ಪಾಸಿ ತ್ರಿಭುವನಂ ತಥಾಧುನೇಶ ಭಾರಂ ಭುವೋ ಹರ ಯದೂತ್ತಮ ವಂದನಂತೆ ಅಂತೇಳಿ. ಯದುಕುಲ ವಂಶದಲ್ಲಿ ಉದ್ಭವ ಮಾಡ್ಲಕ್ಕಿದ್ದೀಯಪ್ಪ ಪರಮಾತ್ಮನೇ, ಯದುವಂಶವನ್ನು ಉದ್ಧಾರ ಮಾಡ್ಲಿಕ್ಕೆ ನೀನು ಅವತಾರ ಮಾಡ್ಲಿಕ್ಕಿದ್ದಿ, ನಿನಗೆ ನಮಸ್ಕಾರ, ತೇ ವಂದನಂ ನಿನಗೆ ವಂದನ ನಮಸ್ಕಾರ ಅಂತ ಹೇಳ್ತಾ ತ್ವಂ ಪಾಸಿ ನೀನು ಪಾಸಿ ರಕ್ಷಣೆ ಮಾಡ್ತಾ ಇದ್ದೀಯಾ, ಯಾರನ್ನು ನಮ್ಮೆಲ್ಲರನ್ನು ನಹ ತ್ರಿಭುವನ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದೀಯಾ, ಮೂರು ಲೋಕಗಳನ್ನು, ಮೂರು ಲೋಕಗಳು ಅಂತ ಹೇಳಿದ್ರೆ ಅಧೋಲೋಕಗಳು ಮಧ್ಯಲೋಕಗಳು ಊರ್ಧ್ವ ಲೋಕಗಳು, ಮೂರು ವಿಧವಾದ ಲೋಕಗಳು ಎಲ್ಲ ಅಂದ್ರೆ ಸಮಸ್ತ ಪ್ರಪಂಚವು, ಸಮಸ್ತ ಸೃಷ್ಟಿಯಲ್ಲಿರುವ ಎಲ್ಲ ಪ್ರಪಂಚವನ್ನು ನೀನು ಉದ್ಧಾರ ಮಾಡ್ತಾ ಇದೀಯಾ, ರಕ್ಷಣೆ ಮಾಡ್ತಾ ಇದೀಯಾ. ತ್ರಿಭುವನಂಚ ನಹ ತ್ರಿಭುವನಂಚ ತಥಾ ಅಧುನಾ ಈಶ ಭಾರಂಭುವೋ ಹರ, ಆ ಕಾರಣದಿಂದ ಹೇ ಭಗವಂತನೇ ಹಾಗೆ ಈವಾಗಲೂ ಈಶ ಹೇ ಸರ್ವೋತ್ತಮನಾದ ಹರಿಯೇ ಭುವ ಭಾರಂ ಹರ, ಈ ಭೂಭಾರವನ್ನು ಕಮ್ಮಿ ಮಾಡಿ ದೈತ್ಯರ ಸಂಹಾರವನ್ನು ಮಾಡಿ ಯದೂತ್ತಮ ಯದುವಂಶವನ್ನು ಉದ್ಧಾರ ಮಾಡಿ ನಮ್ಮೆಲ್ಲರನ್ನೂ ಈ ಮೂರು ಲೋಕಗಳನ್ನು ಕಾಪಾಡಪ್ಪ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ವಿಧವಾಗಿ ದೇವತಾ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಆ ದೇವತೆ ಗರ್ಭದಲ್ಲಿರುವ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವಂತಹ ವಿಷಯ ಇದು. ಮೂರನೇ ಅಧ್ಯಾಯ 10ನೇ ಸ್ಕಂದದಲ್ಲಿ ಬರುವಂತಹದ್ದು. ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಭುದೇಶು ಕೃತಾವತಾರ ತ್ವಂಪಾಸಿ ನ ತ್ರಿಭುವನಂ ತಥಾಧುನೇಶ ಆರಂಭುವೋ ಹರ ಯದೂತ್ತಮ ವಂದನಂತೆ ಅಂತೇಳಿ ಅದನ್ನು ಹೇಳಿದ್ದಾರೆ. ಇದಾದ ಮೇಲೆ 10ನೇ ಸ್ಕಂದದಲ್ಲಿಯೇ ಬರುವಂತಹ ನೆಕ್ಸ್ಟ್ ಪದ್ಯ ಇದು. ಹಾಗೆ ಸ್ತೋತ್ರ ಮಾಡಿದ್ದಾರೆ ದೇವತೆಗಳೆಲ್ಲ, ತಮ್ಮ ತಮ್ಮ ಧಾಮಗಳಿಗೆ ವಾಪಸ್ ಹೊರಟು ಹೋಗ್ತಾರೆ. ಅವಾಗ ಭಗವಂತ ಅವತಾರ ಮಾಡ್ತಾನೆ. ಭಗವಂತ ಅವತಾರ ಮಾಡಿದಾಗ ಭಗವಂತನನ್ನು ಹೇಗೆ ಕಂಡರು, ಭಗವಂತ ಹೇಗೆ ಅವತಾರ ಮಾಡಿದ, ಅವನು ಗರ್ಭವಾದ ಇಲ್ಲ ಇಲ್ಲ ಅಂತ ಹೇಳ್ತೀವಿ, ಆದ್ರೆ ಅದು ಗರ್ಭವಾಸ ಇಲ್ಲ ಅನ್ನೋದಕ್ಕೆ ಅವನು ಹೇಗೆ ಅವತಾರ ಮಾಡಿದ ಅನ್ನೋದನ್ನು ಇಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಇದು ಸಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ಇದು ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವ ಗುಹಾಶ್ರಯ ಪ್ರಾದುರಾಸೀತ್ ಯಥಾ ಪ್ರಾಚ್ಯಾಂ ದಿಶಿ ಇಂದುಡಿವ ಪುಷ್ಕಲಹ ಅಂತ ಹೇಳಿ ಭಗವಂತ ಅವತಾರ ಮಾಡಿದಾಗ ಭಗವಂತನನ್ನು ವಸುದೇವರು ಹೇಗೆ ಕಾಣಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ತಮದ್ಭುತಂ ತಂ ಆ ಭಗವಂತನನ್ನು ಅದ್ಭುತಂ ಅದ್ಭುತವಾದ ಆಕಾರವನ್ನು ತಾಳಿದ್ದಾನೆ ಭಗವಂತ. ಇಂತಹ ಆಕಾರವನ್ನು ತಾಳಿದ್ದಾನೆ, ಬಾಲಕ ರೂಪದಲ್ಲಿದ್ದಾನೆ, ಒಂದು ಚಿಕ್ಕ ಮಗುವಂತೆ ಕಾಣಿಸಿಕೊಡ್ತಾ ಇದ್ದಾನೆ ಭಗವಂತ. ಆದರೆ ಅಂಬುಜೇಕ್ಷಣ ಹಾಲದ ದಳಗಳಂತೆ ಕಣ್ಣುಗಳು ಉಳ್ಳವನಾಗಿದ್ದಾನೆ. ಚತುರ್ಭುಜಂ ನಾಲ್ಕು ಬಾಹುಗಳಿಂದ ಕೂಡಿದ್ದಾನೆ. ಆ ನಾಲ್ಕು ಬಾಹುಗಳಲ್ಲಿ ನಾಲ್ಕು ಶಂಖ ಗದಾ ಆದಿ ಶಂಖಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿದ್ದಾನೆ. ಸೊ ಈ ವಿಧವಾಗಿ ಬಾಹುಗಳಲ್ಲಿ ಚತುರ್ವಿಧವಾದ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಶ್ರೀವತ್ಸ ಲಕ್ಷ್ಮಂ ಶ್ರೀವತ್ಸ ಚಿಹ್ನಿತನಾಗಿದ್ದಾನೆ. ಸೊ ಈ ವಿಧವಾಗಿ ಶ್ರೀವತ್ಸ ಲಕ್ಷಣ ಉಳ್ಳವನಾಗಿದ್ದಾನೆ, ಶ್ರೀವತ್ಸ ಚಿಹ್ನಿತನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಶಂಖಗದೆಯಾದಿ ಯಶಾಂ ತಾನಿ ಶಂಖಗದಾದಿನಿ ತಾನಿ ಚ ಉದಾನಿ ಉತ್ಕೃಷ್ಟಾನಿ ಚ ಆಯುಧಾನಿ ಯಶಾಂ ಶ್ರೀವತ್ಸ ಲಕ್ಷ್ಮಂ ಶ್ರೀವತ್ಸ ಲಾಂಛನಂ ಅಂತ ಹೇಳಿ ಅದೇ ಹೇಳ್ತಾರೆ. ಶ್ರೀವತ್ಸ ಲಕ್ಷ್ಮಂ ಶ್ರೀವತ್ಸ ಲಾಂಛನೆಯನ್ನು ದಾಳಿ ಅಂದ್ರೆ ಆ ಭಗವಂತ ಆ ಶ್ರೀವತ್ಸ ಚಿಹ್ನೆಯನ್ನು ಧಾರಣೆ ಮಾಡಿದ್ದಾನೆ. ಗಲಶೋಭಿ ಕೌಸ್ತುಭಂ ತನ್ನ ಕುತ್ತಿಗೆಯಲ್ಲಿ ಕೌಸ್ತುಭ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಗಲಶೋಭಿ ಕೌಸ್ತುಭಂ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ. ಸಾಂದ್ರ ಪಯೋದ ಸೌಭಗಂ ಭಗವಂತ ಹುಟ್ಟುವಾಗಲೇ ಅವನು ಪೀತಾಂಬರಧಾರಿಯಾಗಿ ಸರ್ವಾಭರಣ ಭೂಷಿತನಾಗಿ ಹುಟ್ಟಿದ್ದಾನೆ. ಸಾಂದ್ರ ಅಂದ್ರೆ ದಟ್ಟವಾಗಿರುವಂತಹ, ಪಯೋದ ಪಯ ಅಂದ್ರೆ ನೀರು, ನೀರನ್ನು ಕೊಡುವಂತಹದ್ದು. ಪಯೋದ ಅಂದ್ರೆ ಮೇಘಗಳು, ಮೇಘಗಳಿಗೆ ಪಯೋದ ನೀರನ್ನು ಕೊಡುವಂತಹದ್ದು. ಆ ಮೇಘ ಕಾಂತಿ ಮೇಘವರ್ಣದಿಂದ ಹುಟ್ಟಿದ್ದಾನೆ ಭಗವಂತ. ಈಗ ಸಾಂದ್ರ ಪಯೋದ ಅಂತ ಹೇಳಿದ್ರೆ ಸಾಂದ್ರ ಪಯೋದಸ್ಯ ಜಲಪೂರ್ಣ ಮೇಘಸ್ಯ ಇವ ಸೌಭಗಂ ಕಾಂತಿ ವಿಶೇಷ ಯಸ್ಯ ಸ ಅಂತೇಳಿ ಭಗವಂತನಿಗೆ ಸಾಂದ್ರ ಪಯೋದ ಸೌಭಗಂ ಅಂದ್ರೆ ಬಹಳ ನೀರಿನಿಂದ ಜಲಪೂರ್ಣವಾಗಿರುವಂತಹ, ನೀರಿನಿಂದ ತುಂಬಿರುವಂತಹ ಮೇಘಗಳು ಆಗಿರುತ್ತೋ ಅಂತಹ ಜಲಪೂರ್ಣ ಮೇಘಸ್ಯ ಇವ ಅದರಂತೆ ಬಣ್ಣ ಒಳ್ಳೆ ಬಣ್ಣದಲ್ಲಿ ಇದ್ದಾನೆ ಭಗವಂತ. ಅಂತಹ ಮೇಘವನ್ನ ನಿರಶ್ಯಾಮಲನಾಗಿದ್ದಾನೆ ಹಾಗೆ ಇರುವಂತಹ ಭಗವಂತ ಅವತಾರ ಮಾಡಿದ್ದಾನೆ. ಅವನು ಇನ್ನೂ ಹೇಗಿದ್ದಾನೆ ಅನ್ನೋದು ಇದು ಈ ನೆಕ್ಸ್ಟ್ ಶ್ಲೋಕವನ್ನು ಆಯ್ಸ್ಕೊಂಡಿಲ್ಲ, ಆದ್ರೆ ಅದ್ರ ಕಂಟಿನ್ಯೂಯೇಷನ್ ಹೀಗಿರುತ್ತೆ. ಮಹಾಹ ವೈಢೂರ್ಯ ಕಿರೀಟ ಕುಂಡಲ ಕ್ಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಈ ಕ್ರಿಯಾಪದ ಇದರಲ್ಲಿ ಬಂತಾದ ಕಾರಣದಿಂದ ಈ ಶ್ಲೋಕವನ್ನು ಹೇಳಿದ್ರೆ ಪೂರ್ತಿ ಭಾವ ಗೊತ್ತಾಗುತ್ತೆ. ವಸುದೇವ ಐಕ್ಷತ, ವಸುದೇವನು ನೋಡಿದ ಭಗವಂತನನ್ನು ಹೀಗೆ ಈ ರೂಪಗಳ ಈ ಎಲ್ಲ ಆಭರಣಗಳಿಂದ ಕೂಡಿದ ಭಗವಂತನ ನೋಡಿದ. ಸೊ ಮುಂದೆ ಹೇಳಿದ ಆ ವರ್ಣನೆಗಳು ಅದರ ಜೊತೆಲಿ ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲ ತ್ರಿಷ ಅವನು ಬಹಳ ಪ್ರಕಾಶವಂತವಾಗಿರುವಂತಹ ನವರತ್ನಗಳು ವೈಢೂರ್ಯಾದಿಗಳಿಂದ ಕೂಡಿರುವಂತಹ ಕಿರೀಟದಿಂದ ಕೂಡಿದ್ದಾನೆ ಭಗವಂತ. ಕುಂಡಲಗಳಿಂದ ಕೂಡಿದ್ದಾನೆ, ಅದರ ಪ್ರಕಾಶದಿಂದ ಅತ್ಯಂತ ಪ್ರಕಾಶಮಾನವಾಗಿದ್ದಾನೆ ಭಗವಂತ. ನಿಜವಾಗಿ ನೋಡಿದ್ರೆ ಭಗವಂತನ ಪ್ರಕಾಶದಿಂದ ಆಭರಣಗಳೆಲ್ಲ ಬೆಳಕೂ ಪ್ರಕಾಶ ಬರ್ತಾ ಇದೆ. ಭಗವಂತ ಪ್ರಕಾಶವಂತ, ಅವನಿಂದ ಆಭರಣಗಳಿಗೆ ಪ್ರಕಾಶ. ಅವನು ಪರಿಶ್ವಕ್ತ ಸಹಸ್ರ ಕುಂತಲಂ, ಅವನು ಎಲ್ಲ ಈ ಆಭರಣಗಳಿಂದ ಈ ಕಾಂತಿಯಿಂದ ಕೂಡಿಕೊಂಡಿದ್ದಾನೆ. ಅಂತಹ ಅವನು ಸಹಸ್ರ ಕುಂತಲಂ, ಸಾವಿರಾರು ಕುಂತಲ ಅಂದ್ರೆ ಕೇಶ ವಿಶೇಷ ಆ ಕೂದಲುಗಳಿಂದ ಕೂಡಿದ್ದಾನೆ ಭಗವಂತ. ಉದ್ದಾಮ ಬಹಳ ತನ್ನ ತಾನು ಧಾರಣೆ ಮಾಡಿರುವಂತಹ ಅಲಂಕರಿಸಿಕೊಂಡಿರುವಂತಹ ಕಾಂಚಿ ಆಭರಣ ಅಂದ್ರೆ ಬೇಸ್ ಟೋರ್ನಮೆಂಟ್ ಅಂತೀವಲ್ವಾ ಉದ್ಯಾನ ಅಂತ. ಸೊ ಆ ಕಾಂಚಿ ಆಭರಣವನ್ನು ಧಾರಣೆ ಮಾಡಿದ್ದಾನೆ. ಅದಾದ ಮೇಲೆ ಅಂಗದ ಅಂದ್ರೆ ಭುಜ ಆಭರಣ, ಭುಜಕೀರ್ತಿ ಅಂತೀವಿ, ಅದನ್ನು ಧಾರಣೆ ಮಾಡಿದ್ದಾನೆ. ಕಂಕಣ ಕೈಯ ವಲಯ ಅಂತೀವಲ್ಲ ಅದನ್ನು ಆ ಧಾರಣೆ ಮಾಡಿದ್ದಾನೆ. ಇತ್ಯಾದಿ ಆಭರಣಗಳಿಂದ ಕಂಕಣಾದಿಭಿ ವಿರೋಚಮಾನಂ ಹೀಗೆ ಪ್ರಕಾಶವಂತವಾಗಿರುವಂತಹ ಭಗವಂತ ರೂಪವನ್ನು, ಆ ಭಗವಂತನನ್ನು ಬಾಲಕ ರೂಪದಲ್ಲಿರುವ ಭಗವಂತನನ್ನು ವಸುದೇವನು ಅಲ್ಲಿ ನೋಡಿದ್ದಾನೆ. ಯಾವಾಗ ಭಗವಂತ ಅವತಾರ ಮಾಡಿದ್ದಾನೋ ಆವಾಗ ವಸುದೇವ ನೋಡಿದ ಅಂತ ಹೇಳಿ ಇಲ್ಲಿ ಸುಂದರವಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ಇದಾದ ಮೇಲೆ ಇದು ಕೂಡ ಹತ್ತನೇ ಸ್ಕಂದದಲ್ಲಿ, ಇದು ಈಗ ಓದಿದ್ದು ಹತ್ತನೇ ಸ್ಕಂದ 4ನೇ ಅಧ್ಯಾಯದ 9ನೇ ಪದ್ಯ. ಅದಾದ ಮೇಲೆ 10ನೇ ಸ್ಕಂದದ 62ನೇ ಅಧ್ಯಾಯದ 42ನೇ ಶ್ಲೋಕ ಅಲ್ಲಿ ಬರುವಂತಹ ವಿಷಯ. ಇದು ಶ್ರೀಕೃಷ್ಣ ಪರಮಾತ್ಮ ತಾನು ಷಣ್ಮಹಿಷಿಯನ್ನು ಮದುವೆ ಮಾಡುವ ವೃತ್ತಾಂತವನ್ನು ಹೇಳುವಂತಹ ವಿಷಯ. ಆ ಸಮಯದಲ್ಲಿ ನೀಲಾದೇವಿಯ ವೃತ್ತಾಂತ ಅಲ್ಲಿ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ನೀಲಾದೇವಿ ಹೇಳುವಂತಹ ಮಾತುಗಳು ಈ ಶ್ಲೋಕ. ನೀಲಾದೇವಿ ಹೇಳುವಂತಹ ಶ್ಲೋಕ ಇದು ಏನಂತೆ, ಯತ್ಪಾದ ಪಂಕಜದ ಶಿರಸಾ ವಿಭತ್ತಿ ಕ್ಷೀರಬ್ಜಸ್ಥ ಗಿರಿಶ ಸಹಲೋಕ ಪಾಲೈಹಿ ಲೀಲಾತನು ಸ್ವಕುತಸೇತು ಪರೀಪ್ಸಯಾಯ ಕಾಲೇ ಲದತ್ ಸ ಭಗವಾನ್ ಸ್ವಕುತೇನ ತುಷ್ಯೇತ್ ಅಂತೇಳಿ ಆ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ನೀಲಾದೇವಿ ಹೇಳುವಂತ. ಅದಕ್ಕೆ ಮುಂಚೆ ಸ್ವಲ್ಪ ಕಾಂಟೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಇದನ್ನು ಅಪ್ರಿಶಿಯೇಟ್ ಮಾಡಬಹುದು. ನಿಮ್ಗೆ ಗೊತ್ತಿರಬಹುದು ಕೆಲವು ಜನ ಕತೆ, ಇಲ್ಲದ ಗೊತ್ತಿಲ್ಲದೇ ಇರುವವರಿಗೆ ಇದು ಹೆಲ್ಪ್ ಆಗುತ್ತೆ. ನೀಲಾ ದೇವಿಯ ತಂದೆ ಆದ ರಾಜನ ಹೆಸರು ನಗ್ನಜಿತ್ ಅಂತ ಹೇಳಿ. ಸೊ ನಗ್ನಜಿನ್ ನಾಮ ಕೌಸಲ್ಯ ಆಸೀತ್ ರಾಜ ಅತಿ ಧಾರ್ಮಿಕ, ಒಳ್ಳೆ ಧಾರ್ಮಿಕನಾದಂತಹ ರಾಜ ನಗ್ನಜಿತ್ ಅನ್ನುವನು ಕೋಸಲ ದೇಶಕ್ಕೆ ರಾಜನಾಗಿದ್ದ. ತಸ್ಯ ಸತ್ಯ ಅಭವತ್ ಕನ್ಯಾ ರಾಜನ್ ನೀಲೇತಿ ಆಹ್ವಯ. ನೀಲ ಅಂತ ಹೆಸರು ಉಳ್ಳ ಇದು ಈ ಇದು ಸತ್ಯ ನೀಲಾದೇವಿಗೆ ಅಂದ್ರೆ ಷಣ್ಮಹಿಷಿಯಲ್ಲಿ ಒಬ್ಬಳಾದಂತಹ ನೀಲಾದೇವಿಗೆ ಸತ್ಯ ಅಂತಲೇ ಹೆಸರು. ಸತ್ಯಭಾಮ ಜೊತೆ ಕನ್ಫ್ಯೂಸ್ ಆಗಬೇಡಿ. ಸತ್ಯಭಾಮ ರುಕ್ಮಿಣಿ ಸತ್ಯಭಾಮ ಎರಡು ಲಕ್ಷ್ಮೀದೇವಿಯ ಸಾಕ್ಷಾತ್ ಅವತಾರಗಳು. ಮಿಕ್ಕ ಆರು ಮಂದಿ ಅಷ್ಟಮಹಿಷಿಯರಲ್ಲಿ ರುಕ್ಮಿಣಿ ಸತ್ಯಭಾಮರು ಸಾಕ್ಷಾತ್ ಲಕ್ಷ್ಮಿ ಅವತಾರಗಳು. ಮಿಕ್ಕ ಆರು ಮಂದಿ ಷಣ್ಮಹಿಷಿಯರು. ಆ ಷಣ್ಮಹಿಷಿಯರು ಎಲ್ಲರೂ ಕೂಡ ಅವರು ಆರನೇ ಕಕ್ಷದಲ್ಲಿ ಬರುವಂತಹ ಅವರು ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇರುವಂತಹವರು. ಆ ಕಾರಣದಿಂದ ಅವರಿಗೆ ಕೂಡ ಭಗವಂತನನ್ನು ಪತಿಯಾಗಿ ಪಡೆಯುವ ಭಾಗ್ಯ ಬಂತು ಆ ಲಕ್ಷ್ಮಿಯ ಆವೇಶವಿರುವ ಕಾರಣದಿಂದ. ಸೊ ಇವರು ಕೂಡ ಬಹಳ ಉತ್ತಮ ಜೀವಗಳು. ಸೊ ಅವರಾದ ಅಂತಹ ಅವರು ಅವರಲ್ಲಿ ಒಬ್ಬಳಾದಂತಹ ನೀಲಾದೇವಿ ಅವಳಿಗೆ ಸತ್ಯ ಅಂತಲೂ ಹೆಸರಿತ್ತು. ಸೊ ತಸ್ಯ ಸತ್ಯ ಅಭವತ್ ಕನ್ಯಾ ರಾಜನ್ ನೀಲೇದಿ ಆಹ್ವಯ. ನೀಲ ಅಂತ ಹೆಸರುಳ್ಳ ಮಗಳಿದ್ದಳು. ತಾಂ ನ ಶೇಕು ನೃಪ ವೇದುಹು ವೇದುಂ ಅಜಿತ್ವ ಸಪ್ತಗೋ ವೃಷಾನ್ ಅಂತೇಳಿ. ಇಲ್ಲಿ ಒಂದು ಆ ರಾಜ ಅಗ್ನಿ ನಗ್ನಜಿತ್ ಅನ್ನುವ ರಾಜ ಇದ್ದಾನೆ, ಆ ನೀಲಾದೇವಿಯ ತಂದೆ. ಆ ರಾಜ ಏನು ಮಾಡ್ತಾನೆ ಅಂದ್ರೆ ಅವನು ಒಂದು ಘೋಷಣೆ ಮಾಡ್ತಾನೆ. ಆ ನೀಲ ಬಣ್ಣದ ಏಳು ಎತ್ತುಗಳನ್ನು ಸೋಲಿಸುವವನಿಗೆ ನೀಲಾದೇವಿ ಮಾಲೆ ಹಾಕೋಳೆಂದು ಕೋಸಲ ರಾಜ ನಗ್ನಜಿತ್ ಘೋಷಣೆ ಮಾಡಿದ್ದ. ಆ ಕಾರಣದಿಂದ ಆ ಎತ್ತುಗಳು ಬಹಳ ಭಯಂಕರವಾಗಿತ್ತು, ತೀಕ್ಷ್ಣ ಶೃಂಗಗಳಿಂದ ಕೂಡಿರುವಂತಹ ಎತ್ತುಗಳಾಗಿತ್ತು. ಅದನ್ನು ಯಾವ ರಾಜೇಂದ್ರರು ಕೂಡ ಏಕಕಾಲದಲ್ಲಿ ಅದನ್ನು ತಮ್ಮ ವಶದಲ್ಲಿ ಅದನ್ನು ಕಂಟ್ರೋಲ್ ಮಾಡಿದಾಗ ಅವರಿಗೆ ಮಾತ್ರ ತನ್ನ ಮಗಳನ್ನು ಕೊಡ್ತೀನಿ ಅಂತ ರಾಜ ಪ್ರಕಟಣೆ ಮಾಡಿದ, ಘೋಷಣೆ ಮಾಡಿದ. ಆದ್ರೆ ಯಾರು ಅಂತಹ ಕಾರ್ಯ ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ. ತಾಮ್ನ ಶೇಖರ್ ನೃಪ ಓಢುಂ ಅಜಿತ್ವ ಸಪ್ತಗೋ ವೃಷಾನ್ ಅಂತೇಳಿ ಆ ಏಳು ಎತ್ತುಗಳನ್ನು ಕಂಟ್ರೋಲ್ ಮಾಡಿಬಿಟ್ಟು ಗೆದ್ದಿಬಿಟ್ಟು ಆ ನೀಲಾದೇವಿಯನ್ನು ವಿವಾಹ ಮಾಡುವುದಕ್ಕೆ ಯಾರೂ ಸಮರ್ಥರಾಗಲಿಲ್ಲ. ಯಾಕಂದ್ರೆ ಅವು ಎತ್ತುಗಳು ಹೇಗಿತ್ತು, ತೀಕ್ಷ್ಣ ಶೃಂಗಗಳು ಉಳ್ಳವಾಗಿತ್ತು. ತೀಕ್ಷ್ಣ ಶೃಂಗಾನ್ ಸುದೂರ್ಧಶಾನ್ ವೀರಗಂಧಾನ್ ಮಹಾಘನಾನ್ ಅಂತೇಳಿ. ಮಹಾಘನ ಅಂದ್ರೆ ಮೇಘ ವರ್ಣದಲ್ಲಿ ನೀಲ ಬಣ್ಣದಲ್ಲಿ ಇರುವಂತಹವಾಗಿತ್ತು ಎತ್ತುಗಳು. ವೀರಗಂಧ ಒಳ್ಳೆ ಪರಾಕ್ರಮದಿಂದ ಕೂಡಿರುವಂತಹದ್ದಾಗಿತ್ತು. ಸುದೂರ್ಧಶಾನ್ ಹಿಡಿಲಕ್ಕೆ ಸಾಧ್ಯವಿಲ್ಲದೆ ಇರುವಂತಹದ್ದು, ತೀಕ್ಷ್ಣವಾದ ಶೃಂಗಗಳು ಕೊಂಬುಗಳು ಇದ್ದದ್ದಾಗಿತ್ತು ಆ ಎತ್ತುಗಳು. ತಾಂ ಶುತ್ವ ಋಷಜಿಹ್ವಾಭ್ಯಾಂ ಭಗವಾನ್ ಸಾತುತಾಂಪತಿ. ತಾಂ ಶುತ್ವ ಋಷಜಿಲ್ಲಭ್ಯಾಂ ಋಷಜಿತ್ ಅನ್ನುವ ಅಂದ್ರೆ ವೃಷ ಅಂದ್ರೆ ಎತ್ತುಗಳು, ಜಿತ್ ಅಂದ್ರೆ ಗೆಲ್ಲುವುದು. ಎತ್ತುಗಳನ್ನು ಗೆಲ್ಲುವುದರ ಮೂಲಕವಾಗಿ ಲಭ್ಯಾಂ ನೀಲಾದೇವಿಯನ್ನು ಕಠಿಣಯ ಮಾಡಬಹುದು ಅನ್ನುವ ವಿಷಯವನ್ನು ತಾಂ ಶುತ್ವ ಆ ಸಮಾಚಾರವನ್ನು ಕೇಳಿದವನಾಗಿ ಭಗವಾನ್ ಸಾತುತಾಂಪತಿ ಸಜ್ಜನರಿಗೆ ಪತಿ. ಸಾತುತಾಂಪತಿ ಸಜ್ಜನರ ಒಡೆಯ, ಸಜ್ಜನರ ಒಡೆಯ ಆದ ಕಾರಣದಿಂದ ನೀಲಾದೇವಿ ಆ ನೀಲಾದೇವಿಯನ್ನು ಕಾಪಾಡಬೇಕಂತ ಭಗವಂತನ ಇಚ್ಛೆಯಾಗಿತ್ತು. ಅದಕ್ಕೆ ಭಗವಂತ ಸಾತುತಾಂಪತಿ ಸಜ್ಜನರ ಒಡೆಯನಾದ ಭಗವಂತ ಜಗಾಮ ಕೌಶಲಪುರಂ ಸೈನ್ಯೇನ ಮಹತಾವೃತ, ದೊಡ್ಡ ಸೈನ್ಯನ ತಗೊಂಡು ಕೌಶಲ ರಾಜಕ್ಕೆ ಬಂದ. ಆ ಕೌಶಲ ರಾಜ ಅವನು ಒಳ್ಳೆ ಸಾತ್ವಿಕನಾದ ರಾಜ. ಸೊ ಕೌಶಲ ಸ ಕೌಶಲಾಪತಿ ಸ ಕೌಶಲಪತಿ ಪ್ರೀತಃ ಪ್ರತ್ಯುತ್ಥಾನಾಸನಾದಿಭಿ ಅಂದ್ರೆ ತಾನು ಆಸನದಿಂದ ಎದ್ದವನಾಗಿ ಎಲ್ಲ ಉಪಚಾರಗಳನ್ನು ಮಾಡಿ ಅರ್ಹಣೇನಾಪಿ ಗುರುಣ ಪೂಜಯನ್ ಸತ್ಯನಂದತ ಭಗವಂತನನ್ನು ಎಲ್ಲ ವಿಧವಾದ ಸೇವೆಗಳನ್ನು ಮಾಡಿ ಅರ್ಚನೆ ಮಾಡಿ ಪೂಜಿಸಿ ತಾನು ಭಗವಂತನನ್ನು ತೃಪ್ತಿಗೊಳಿಸಿದ ತಾನು ಈ ವಿಷಯವನ್ನು ಹೇಳಿದ. ಹೀಗೆ ನಾನು ಘೋಷಣೆ ಮಾಡಿದ್ದೀನಿ ಅಂತ ಹೇಳಿ ಹೇಳಿದಾಗ ವರಂ ತ್ರಿಲೋಕ್ಯಾಭಿಮತಂ ಸಮಾಗತಂ ನರೇಂದ್ರ ಕನ್ಯಾ ತತಮೇ ರಮಾಪತಿಂ ಭೂಯಾದಯಂ ಮೇ ಪತಿರಾಶಿಷಾಂ ಪತಿ ಕರೋತು ಸತ್ಯೋ ಯದಿಮೇ ಧೃತೋ ವ್ರತಃ ಅಂತ ಹೇಳಿ ಮನಸ್ಸಿನಲ್ಲಿ ನೀಲಾದೇವಿ ಹೀಗೆ ನೆನೆಸ್ತಾಳಂತೆ. ಅಪ್ಪ ಒಳ್ಳೆ ಬಂದಿದ್ದಾನೆ, ನಾನು ಯಾವರನ್ನು ಬಯಸಿದ್ದೇನೋ ಶ್ರೀಮನ್ನಾರಾಯಣನೇ ಈ ಶ್ರೀಕೃಷ್ಣ ಅವತಾರ ಅಂತ ಅಲ್ಲಿ ಬಂದಿದ್ದಾನೆ. ತ್ರಿಲೋಕ್ಯಗಳಿಗೆ ಪತಿಯಾಗಿದ್ದಾನೆ ಅವನು. ಅವನು ಅವನಿಗೆ ಇಚ್ಛೆಯಂತಲೇ ಎಲ್ಲವೂ ನಡೆಯುತ್ತೆ, ಅವನೇ ಇಲ್ಲಿ ಬಂದಿದ್ದಾನೆ. ಆ ಕಾರಣದಿಂದ ಈ ನರೇಂದ್ರನ ಮಗಳಾದಂತಹ ಈ ನೀಲಾದೇವಿ ಹೀಗೆ ಇಚ್ಛೆಯನ್ನು ಮಾಡಿದ್ದಾಳೆ, ಇವನೇ ನನಗೆ ಪತಿ ಆಗಲಿ. ಭೂಯಾರ್ ಅಯಮ್ಮೇ ಪತಿ ಅಂಥೇಳಿ ಇವನು ಆಶಿಷಾಂ ಪತಿ, ಎಲ್ಲದಕ್ಕೂ ಒಡೆಯನಾಗಿದ್ದಾನೆ. ಅವನ ಇಚ್ಛೆ ಪ್ರಕಾರವೂ ಎಲ್ಲವೂ ನಡೆಯುತ್ತೆ, ಎಲ್ಲವಕ್ಕೂ ಒಡೆಯನಾದ ಅವನು ನನಗೂ ಪತಿ ಆಗಲಿ ಅಂಥೇಳಿ ಕರೋತು ಸತ್ವೋ ಎದಿಮೇ ಧೃತೋ ವ್ರತಃ, ನಾನು ಮಾಡಿದ ಈ ವ್ರತಾದಿಗಳೆಲ್ಲವೂ ಕೂಡ ಸಾರ್ಥಕವಾದರೆ, ಅದರಿಂದ ಭಗವಂತ ತೃಪ್ತನಾಗಿದ್ದರೆ, ಎಲ್ಲ ವ್ರತಗಳಿಗೆ ಪ್ರತಿಪಾದ್ಯನಾದವನು, ಸರ್ವವತ್ತು ಪ್ರತಿಪಾದ್ಯನಾದವನು, ಎಲ್ಲ ವ್ರತಗಳನ್ನು ಅವನಿಗಾಗಿ ಮಾಡಿದ್ದೀನಿ ನಾನು, ಅವನು ತೃಪ್ತನಾಗಿದ್ದರೆ ನನ್ನನ್ನು ಅವನು ಪರಿಣಯ ಮಾಡಲಿ, ನನ್ನನ್ನು ಮದುವೆ ಆಗಲಿ ಅಂತ ಹೇಳಿ ಮನಸ್ಸಿನಲ್ಲಿ ಭಾವನೆ ಮಾಡಿದ್ದಾಳೆ. ಮಾಡಿಬಿಟ್ಟು ಆವಾಗ ಹೇಳುವಂತಹ ಈ ಮಾತುಗಳು, ಯತ್ಪಾದ ಪಂಕಜರದ ಶಿರಸಾ ವಿಭರ್ತಿ ಶ್ರೀರಬ್ಜುಜ ಸಗಿರಿಶ್ ಸಗಿರೀಶಃ ಸಕಲ ಲೋಕಪಾಲೈಹಿ ಅಂತ. ಯಾವ ಪರಮಾತ್ಮನ ಪಾದ ಪಂಕಜ ರಜ ಅಂದ್ರೆ ಪಾದ ಕಮಲಗಳ ಧೂಳಿ ಯಾವುದಿದೋ ಅದನ್ನು ಶಿರಸಾ ಬಿಭತಿ ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾರೆ ಯಾರು? ಲಕ್ಷ್ಮೀದೇವಿಯು, ಅಬ್ಜದ ಕಮಲ ಸಂಭವನಾದ ಚತುರ್ಮುಖ ಬ್ರಹ್ಮದೇವರು, ಸ ಗಿರೀಶ ರುದ್ರದೇವರು, ಸಹ ಲೋಕಪಾಲೈಹಿ ಎಲ್ಲ ಲೋಕಪಾಲಕರ ಜತೆಯಾಗಿ, ಸರ್ವ ಲೋಕಪಾಲಕರು ಅಂದ್ರೆ ಎಲ್ಲ ದೇವತೆಗಳು ಎಲ್ಲರೂ ಕೂಡ, ಸಮಸ್ತ ದೇವತೆಗಳು ಲಕ್ಷ್ಮಿಯನ್ನು ಹಿಡ್ಕೊಂಡು ಕೆಳಗಿನ ಹೋಗುವಂತಹ ಎಲ್ಲ ದೇವತೆಗಳು ಕೂಡ ಆ ಭಗವಂತನನ್ನು, ಆ ಭಗವಂತನ ಪಾದಧೂಳಿಯನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾರೆ. ಆ ಭಗವಂತ ಲೀಲಾ ತನು, ಲೀಲಾ ಮಾತ್ರ ಅವನ ಲೀಲಾ ಶರೀರ, ಅವನು ಯಾವಾಗ ಅವತಾರಗಳನ್ನು ಮಾಡಿದ್ರೆ ಲೀಲಾ ರೂಪವಾಗಿ ಅವತಾರ ಮಾಡ್ತಾನೆ ಅವನು. ಅವನು ಸ್ವಕೃತ ಸೇತು ಪರೀಕ್ಷೆಯ ಅಂತ ಹೇಳಿ, ಸ್ವಕೃತ ಸೇತು ಪರೀಕ್ಷೆಯ, ತಾನು ಮಾಡಿದ ಸೇತುವನ್ನು ತಾನು ಕಾಪಾಡ್ತಾನೆ. ಏನು ತಾನು ಭಗವಂತನಿಂದ ಪರೀಕ್ಷಿತವಾದ ಸೇತುವು ಅಂದ್ರೆ ಏನು ಅಂತ ಹೇಳಿ ಅದೇ ಇಲ್ಲಿ ಹೇಳ್ತಾರೆ. ಇಲ್ಲಿ ವಿದುಷಃ ವಿದ್ವಾಂಸ ಅದನ್ನು ವರ್ಣ ಮಾಡುವಾಗ ಅದು ಏನು ಅನ್ನೋ ಹೇಳ್ತಿದ್ರೆ, ಸ್ವಕೃತ ಸೇತು ಪರೀಕ್ಷೆಯ ಸ್ವಕಲ್ಪಿತ ವರ್ಣಾಶ್ರಮ ಲಕ್ಷಣ ಸೇತು ಪಾಲನೇಚ್ಛಯ ಅಂತೇಳಿ. ಈಪ್ಸ ಅಂದ್ರೆ ಇಚ್ಛ. ಇಲ್ಲಿ ಸ್ವಕೃತ ಸೇತು ಪರೀಕ್ಷೆಯ, ತಾನು ಮಾಡಿರುವಂತಹ ಸೇತುವಿನನ್ನು ಕಾಪಾಡಬೇಕನ್ನುವ ಇಚ್ಛೆಯಿಂದ ಭಗವಂತ ಮಾಡಿದ ಸೇತು ಅಂದ್ರೆ ನಿಬಂಧನ, ಸೇತು ಅಂದ್ರೆ ಬಂಧನ ಕಟ್ಟುವುದು, ಸೇತು ಅಂದ್ರೆ ಬಂಧನ ನಿಬಂಧನ. ನಿಬಂಧನಗಳೇನು? ನಮಗೆ ಆಶ್ರಮ ವರ್ಣಾಶ್ರಮ ಲಕ್ಷಣವಾದ ನಿಬಂಧನಗಳು, ವರ್ಣಾಶ್ರಮಗಳಿಗೆ ತಕ್ಕಂತೆ ಎಲ್ಲವೂ ನಡೆಯಬೇಕನ್ನುವ ನಿಬಂಧನ. ಈ ನಿಬಂಧನನ ಈ ಸೇತುವನ್ನು ಭಗವಂತ ಮಾಡಿದ್ದಾನೆ, ಆ ಸೇತುವನ್ನು ಕಾಪಾಡಬೇಕನ್ನುವ ಇಚ್ಛೆ ಇಟ್ಟುಕೊಂಡಿದ್ದಾನೆ. ಆ ಕಾರಣದಿಂದ ತಾನು ಮಾಡಿದ ನಿಬಂಧನಗಳೆನ್ನುವ ಸೇತುವನ್ನು ಕಾಪಾಡಬೇಕನ್ನುವ ಇಚ್ಛೆ ಉಡುವಂತಹ ಭಗವಂತ ಅವನು ಯಹ ಕಾಲೇ ದಸತ್, ಸಮಯ ಬಂದಾಗ ಅವನೆಲ್ಲವನ್ನು ಮಾಡ್ತಾನೆ. ಈಗ ಸಮಯ ಬಂತು, ನನ್ನನ್ನು ಕಾಪಾಡುವ ಸಮಯ ಬಂತು, ಈ ಸಮಯದಲ್ಲಿ ಅವನು ಬಂದು ನನ್ನನ್ನು ಕಾಪಾಡಲಿ ಅಂತ ಹೇಳಿ, ಸ ಭಗವಾನ್ ಸ್ವಕೃತೇನ ತುಷ್ಯೇತು, ನಾನು ಮಾಡಿದ ಈ ಕರ್ಮಗಳು ಅವನ ಸೇವೆಗಳು ಯಾವುದಿದೋ ಅದರಿಂದ ಭಗವಂತ ತೃಪ್ತನಾಗಿ ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಣೆ ಮಾಡಿ, ನನ್ನನ್ನು ಪರಿಣಯ ಮಾಡಲಿ, ಮದುವೆ ಆಗಲಿ ಅಂತ ಹೇಳಿ ನೀಲಾದೇವಿ ಮನಸ್ಸಿನಲ್ಲಿ ಆ ಶ್ರೀಕೃಷ್ಣನನ್ನು ನೋಡಿ ಭಾವನೆ ಮಾಡ್ತಾಳೆ. ಅದಾದ ಮೇಲೆ ಶ್ರೀಕೃಷ್ಣ ದೇವರು ಆ ಎತ್ತುಗಳನ್ನು ತಾನು ಕಂಟ್ರೋಲ್ ಮಾಡಿ ಆ ನೀಲಾದೇವಿಯನ್ನು ಪರಿಣಯ ಮಾಡ್ತಾನೆ. ಮದುವೆ ಆದ ಮೇಲೆ ಆ ರಾಜ 10,000 ಗೋವುಗಳನ್ನು ಕೊಟ್ಟು ಭಗವಂತನ ಜೊತೆಯಲ್ಲಿ ಕಳಿಸ್ತಾನೆ. ಹೀಗೆ ಭಗವಂತ ಶ್ರೀಕೃಷ್ಣ ಷಣ್ಮಹಿಷಿಯನ್ನು ಕೂಡ ಮದುವೆ ಆಗುವಂತಹ ವೃತ್ತಾಂತ ಅಲ್ಲಿ ಬರುತ್ತೆ. ಇದಾದ ಮೇಲೆ ಇದು ಕೂಡ 10ನೇ ಸ್ಕಂದದಲ್ಲಿ ಬರುವಂತಹ 62ನೇ ಅಧ್ಯಾಯದಲ್ಲಿ ಬರುವಂತಹ 42ನೇ ಶ್ಲೋಕ. ಅದಾದ ಮೇಲೆ ಇದು ಕೊನೆಯಾಗಿ ಬರುವಂತಹ ಶ್ಲೋಕ, ಅಂದ್ರೆ ಋತುಸಾರದಲ್ಲಿ ಕೊನೆ, ಆದ್ರೆ ಭಾಗವತದಲ್ಲಿ ಕೊನೆ ಶ್ಲೋಕ ಅಲ್ಲ. ಭಾಗವತದಲ್ಲಿ ಅದಾದ್ಮೇಲೂ ಕೆಲವು ಶ್ಲೋಕಗಳು ಬರುತ್ತೆ. ಇದು 12ನೇ ಸ್ಕಂದದಲ್ಲಿ 62ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ. ಇದು 62ನೇ ಅಧ್ಯಾಯದಲ್ಲಿ ಕೊನೆದಾದ ಶ್ಲೋಕ. ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಅಧ್ಯಾಯವು ಬರುತ್ತೆ. ಸಾರಿ, 12ನೇ ಸ್ಕಂದದಲ್ಲಿ 12ನೇ ಅಧ್ಯಾಯ ಇದು. 12ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ 68ನೇ ಶ್ಲೋಕ. ಅದಾದ ಮೇಲೆ 13ನೇ ಅಧ್ಯಾಯ ಬರುತ್ತೆ. ಈ 12ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ ಬರುವಂತಹ 68ನೇ ಶ್ಲೋಕ ಕೊನೆದಾಗಿದೆ. ಅದರ ಮುಂಚೆ 67ನೇ ಶ್ಲೋಕವನ್ನು ನೋಡಿದಾಗ ಅದರ ಭಾವ ಆ ಎರಡು ಒಟ್ಟಿಗೆ ಹೋಗುವಂತಹ ಶ್ಲೋಕಗಳು. ಜನ್ಮಾದ್ಯಸ್ಯ ಅಂತ ಶುರುವಾಗಿದೆ, ಆ ಜನ್ಮಾದ್ಯಸ್ಯ ಅನ್ನುವುದರ ಭಾವವನ್ನು ಈ ಎರಡು ಶ್ಲೋಕಗಳಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. ಆ 67-68 ಶ್ಲೋಕಗಳಲ್ಲಿ ಜನ್ಮಾದ್ಯಸ್ಯದಲ್ಲಿ ಹೇಳಿದ ಭಾವಗಳನ್ನು ಒಂದು ಅದಕ್ಕೊಂದು ಕಂಪ್ಲೀಟ್ನೆಸ್, ಅದರ ಒಂದು ಕನ್ಕ್ಲೂಡಿಂಗ್ ಪಾರ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿದಂತಹ ಶ್ಲೋಕಗಳಿವು. ಎಸ್ಪೆಷಲಿ ಈ 12ನೇ ಅಧ್ಯಾಯದ ವಿಶೇಷ ಏನಂದ್ರೆ, ಇದರಲ್ಲಿ ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ಭಾಗವತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಆ ಶೌನಕಾದಿಗಳಿಗೆ ಮಾಡುವಾಗ ಅವರಿಗೆ ಈ ಭಾಗವತದ ಒಂದು ಸಂಕ್ಷೇಪ ಕಂಡೆನ್ಸ್ಡ್ ಅಂತ ಎಲ್ಲ ಈ ಸ್ಕಂದದಲ್ಲಿ ಈ ವಿಷಯಗಳು ಬಂತು ಅಂತ ಹೇಳಿ ಈಗಿಸಿ ಕಂಪ್ಲೀಟ್ ಕಂಡೆನ್ಸ್ಡ್ ಬಿಚ್ಚಲ ಅದು ಇನ್ನೊಂದು ಸಾರಿ ನೋಡೋಣ. ಈ ವಿಧವಾಗಿ ಆ ಎಲ್ಲ ಸ್ಕಂದಗಳ ಒಂದು ಕಂಡೆನ್ಸ್ಡ್ ಮೀನಿಂಗ್ ಅದನ್ನೇ ಕೊಡ್ತಾರೆ ಈ ಅಧ್ಯಾಯದಲ್ಲಿ. ಕೊಟ್ಟು ಬಿಟ್ಟು ಕೊನೆಯದಾಗಿ ಈ ಶ್ಲೋಕವನ್ನು ಹೇಳ್ತಾರೆ. ಈ ಶ್ಲೋಕದಲ್ಲಿ ಇವತ್ತು ಐ ತಿಂಕ್ ಹೇಳಕ್ಕೆ ಟೈಮ್ ಇಲ್ಲ, ಅದೇ ಈ ಎರಡು ಶ್ಲೋಕಗಳನ್ನು ಓದಿಬಿಟ್ಟು ಸಂಕ್ಷೇಪವಾಗಿ ಹೇಳ್ತೀನಿ, ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಲ್ಲಿ ಸೂತ ಮಹರ್ಷಿಗಳು ಮುಂಚಿನ ಶ್ಲೋಕಗಳಲ್ಲಿ ಎರಡು ಶ್ಲೋಕಗಳಲ್ಲಿ ಗುರುಗಳಿಗೂ ಶುಕಾಚಾರ್ಯರಿಗೂ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಮಾಡಿಬಿಟ್ಟು ಈ 67-68 ಶ್ಲೋಕದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡುವಂತಹ ಶ್ಲೋಕಗಳು ಇವು. ಅಲ್ಲಿ ಹೇಳ್ತಾರೆ, ತಂ ಅಹಂ ಅಜಂ ಅನಂತಂ ಆತ್ಮತಂತ್ರಂ ಜಗದ್ ಉದಯ ಸ್ಥಿತಿ ಸಂಯಮ ಆತ್ಮಶಕ್ತಿಂ ಜ್ಯುಪತಿಭಿ ಅಜ ಶಕ್ರ ಶಂಕರಾದ್ಯೈಹಿ ದುರವಸಿತ ಸ್ತವಂ ಅಚ್ಯುತಂ ನತೋಸ್ಮಿ ಅಂತ ಹೇಳಿ, ಉಪಚಿತ ನವಶಕ್ತಿಭಿ ಸ್ವ ಆತ್ಮನ್ ನುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರ ಋಷಭಾಯ ನಮಃ ಸನಾತನಾಯ. ಇದು ಬಹಳ ಪ್ರತಿಯೊಂದು ಶಬ್ದದ ಅರ್ಥಗಳು ಬಹಳ ವಿಸ್ತಾರವಾಗಿ ಹೇಳಬೇಕು, ಸೊ ಅದು ಸ್ವಲ್ಪ ಟೈಮ್ ಆಗುತ್ತೆ, ಆದ್ದರಿಂದ ಅದು ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಬಟ್ ಇಲ್ಲಿ ಹೇಳ್ತಾ ಇರೋದು ಭಗವಂತನ ಗುಣಗಾನಗಳನ್ನು ವರ್ಣನೆ ಮಾಡ್ತಾ, ಅವನು ಎಂಥವನು ಅವನ ಗುಣಗಳನ್ನು ವರ್ಣನೆ ಮಾಡ್ತಾ ಹೇಳುವಂತಹ ಶಬ್ದಗಳು. ಆ ಭಗವಂತ ಬ್ರಹ್ಮ ಇಂದ್ರ ರುದ್ರ ಮುಂತಾದ ದೇವತೆಗಳಿಂದಲೂ ನಮಸ್ಕೃತನಾಗಿದ್ದಾನೆ. ಅವನು ತಾನು ಸೃಷ್ಟಿಸಿ ಲಯಗಳನ್ನು ಹಾಗೆ ಮಾಡ್ತಾನೆ, ಅವನು ಸುರಶ್ರೇಷ್ಠ ಆಗಿದ್ದಾನೆ, ಸನಾತನ ಆಗಿದ್ದಾನೆ ಅಂತ ಹೇಳಿ ಜ್ಞಾನಾನಂದಾತ್ಮಕವಾದ ಆ ಭಗವಂತನ ಆ ಗುಣಗಳನ್ನು ವರ್ಣನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಹೇಳುವಂತಹ ಒಂದೊಂದು ಶಬ್ದದಲ್ಲಿ ಕೂಡ ಬಹಳ ವಿಶೇಷ ಅರ್ಥಗಳು ಅನೇಕ ತುಂಬಿದೆ. ಸೊ ಅದು ಇವತ್ತು ಮುಗಿಸುವುದು ಕಷ್ಟ, ಆದ್ದರಿಂದ ಲಾಜಿಕಲ್ ಬ್ರೇಕ್ ಪಾಯಿಂಟ್ ಇವತ್ತು ಇಲ್ಲಿ ತಗೊಂಡು ಈ ಎರಡು ಶ್ಲೋಕಗಳನ್ನು ಆಕ್ಚುಲ್ ಆಗಿ ಇದರಲ್ಲಿ 68 ಮಾತ್ರ ಆರಿಸಿಕೊಂಡಿದ್ದಾರೆ, ಆದ್ರೆ 67-68 ಒಟ್ಟಿಗೆ ಹೋಗುವಂತಹ ಶ್ಲೋಕಗಳಾದ್ದರಿಂದ 67-68 ಎರಡು ಶ್ಲೋಕಗಳನ್ನು ನಾವು ಮತ್ತು ನೆಕ್ಸ್ಟ್ ಬುಧವಾರ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಸುಸ್ವಾವ ಕರೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಸ್ಥೆಯನ್ನು.